हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनं स्वनामग्रहणादेवानिरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वल्प ई लैट् हाक्बोन् स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः गुरुमखिलगुणज्ञं सद्गुणैकाधिवासं शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकराश्चित अनन्तलीला गोपालपालितान् विद्यापयोनिधीन् वन्दे ब्रह्मविद्यागुरुन् मम ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः वाजिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोहं देवि शुद्धये सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शमतो बिम्बसन्निधौ चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम् अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तम् विजयाख्यगुरुं भजे श्रीगुरुभ्यो नमः हरिः ओम् ॐ जन्माद्यस्य यतोऽन्वयादितरतश्चार्थेष्वभिघ्नस्वराट तेने ब्रह्महृदयादिकवये मुह्यन्त्यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि श्रीगुरुभ्यो नमः हरिः ओम् ಇಲ್ಲಿ ವಿಶೇಷವಾಗಿರತಕ್ಕಂಥ ಭಗವಂತನ ಅನುಗ್ರಹ ಪಡೆಯಬೇಕಾದರೆ ಗುರುಗಳ ಆಶ್ರಯ ಮಾಡಬೇಕು. ಗುರುಗಳು ಎಂಥವರಿರಬೇಕು? ಹಾಗೆ ಭಗವಂತನನ್ನು ಪಡೆಯಬೇಕಾದರೆ ನಾವು ಹೇಗೆ ತಯಾರಾಗಬೇಕು, ನಮ್ಮಲ್ಲಿ ಬರಬೇಕಾದ ಗುಣಗಳು ಏನೇನು ಅವನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಕೃಪಾಲು, ಕೃಪಾಲು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ, ಕೃಪೆಗೆ ಅವನು ಪೂರ್ಣ ತುಂಬಿದವನಾಗಿರಬೇಕು, ಕೃಪೆಯಿಂದ ತುಂಬಿದವನಾಗಿರಬೇಕು. ಕೃಪಾ ಅಂದರೆ ಏನು ಅಂದರೆ ಇಷ್ಟೇ ಅದರ ತಾತ್ಪರ್ಯ. ನಾವೇನೋ ಒಂದು ದೊಡ್ಡ ಮಟ್ಟದಲ್ಲಿದ್ದೇವೆ, ಅವರು ಬಹಳ ಕಡಿಮೆ ಮಟ್ಟದಲ್ಲಿದ್ದಾರೆ ಅಂತ ಅವರ ಮೇಲೆ ಅನುಕಂಪ, ಇದು ಅದರ ಉದ್ದೇಶ ಅಲ್ಲ. ಕೃಪಾ ಎಂಬುದರ ಶಬ್ದದ ಅರ್ಥ ಏನು ಅಂದರೆ ಹೇಳ್ತಾ ಇದ್ದಾರೆ, ಎಲ್ಲರೂ ಅವರವರ ಕರ್ಮದಿಂದ ಬದ್ಧರಾದವರೇ, ಕರ್ಮ ಬಂಧನ ಇಲ್ಲದವರು ಯಾರೂ ಇಲ್ಲ. ಸದ್ಯಕ್ಕೆ ಸ್ವಾಮಿ ನನಗೆ ಬಂಧನವನ್ನು ಸ್ವಲ್ಪ ಮಟ್ಟಿಗೆ ತೆಗೆದದ್ದಕ್ಕೆ ನನಗೆ ಜ್ಞಾನ ಬಂದಿದೆ, ಅವರಿಗಿನ್ನ ಬಂಧನ ಕೂತಿದೆ, ಆದ್ದರಿಂದ ಅವರಿಗೆ ಅಜ್ಞಾನ ಹಾಕಿ ಕೂತಿದೆ, ಆದ್ದರಿಂದ ನನ್ನಂಥವರೇ ಅವರೆಲ್ಲ ನನ್ನ ಹಾಗೇನೆ ಈ ಮಾರ್ಗದಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಇವರ ಹಿಂದಿನ ಕರ್ಮವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಈಗ ಇವರು ಮಾಡುವಂಥ ಪ್ರವೃತ್ತಿಯನ್ನು ಮನಸ್ಸಲ್ಲಿಟ್ಟುಕೊಳ್ಳದೆ ನಾನಿರಬೇಕು, ಅವರು ಮಾಡುವ ತಪ್ಪುಗಳನ್ನು ಕ್ಷಮಾ ಮಾಡಬೇಕು ನಾವು ಎನ್ನುವ ಭಾವನೆ ಏನಿದೆ ಅಲ್ಲ, ಅದು ಕೃಪಾಲು ಕೃಪಾ ಅಂತ ಕರೀತಾ ಇದ್ದಾರೆ. ನಂತರ ಅಕೃತದ್ರೋಹ ಸರ್ವದೇಹಿನಾಂ ವಿಷಯೇ ನ ಕೃತಃ ದ್ರೋಹ ಏನು ಸಹ. ಎಲ್ಲ ಜೀವರಾಶಿಗಳಿಗೂ ಇವರು ಯಾವ ರೀತಿಯಲ್ಲೂ ದ್ರೋಹ ಆಗಿರಬಾರದು. ಇವರಿಂದ ಅಂದರೆ ಇವರಿಗೆ ದ್ರೋಹ ಮಾಡುವ ಸಾಮರ್ಥ್ಯ ಇದೆಯಾ ಇಲ್ಲ ಅಂತಲ್ಲ, ಯಾವುದೇ ರೀತಿಯಲ್ಲಿ ಇನ್ನೊಬ್ಬರಿಗೆ ತೊಂದರೆ ಆಗಿರಬಾರದು. ಇನ್ನ ನ ಕೇವಲಂ ದ್ರೋಹ ಅಕರಣಂ ಪರದ್ರೋಹೇ ತಿತಿಕ್ಷು. ತಾನು ಇನ್ನೊಬ್ಬರಿಗೆ ದ್ರೋಹ ಮಾಡದಿರುವುದು ಮಾತ್ರ ಅಲ್ಲ, ಇನ್ನೊಬ್ಬರು ತನಗೆ ದ್ರೋಹ ಮಾಡಿದರೆ ತಾನು ಒಬ್ಬರಿಗೆ ದ್ರೋಹ ಮಾಡದೇನೆ ಇನ್ನೊಬ್ಬರು ತನಗೆ ದ್ರೋಹ ಮಾಡಿದರೆ ಅದನ್ನು ಚೆನ್ನಾಗಿ ತಡ್ಕೊಳ್ಳುವ ಸಾಮರ್ಥ್ಯ ಇರಬೇಕು. ಅದಿಲ್ಲದಿದ್ದರೆ ಈ ಸಾಧನೆ ನಡೆಯಲ್ಲ. ನಂತರ ಮುಂದೆ ಹೇಳ್ತಾ ಇದ್ದಾರೆ ಸರ್ವದೇಹಿನಾಂ ಅಂತ. ಅಷ್ಟೇ ಅಲ್ಲ, ಇಲ್ಲಿ ಹೇಳ್ತಾ ಇದ್ದಾರೆ ಅನವದ್ಯ ಅಸೂಯಾದಿ ದೋಷರಹಿತ ಆತ್ಮ ಮನಃ ಯಸ್ಯ. ಅಂದರೆ ಅನವದ್ಯಾತ್ಮ ಅಂತ ಹೇಳ್ತಾ ಇದ್ದಾರೆ. ಇನ್ನೊಬ್ಬರು ನೋಡಿ, ಅಸೂಯಾದಿಗಳು ಯಾವುದೂ ಮನಸ್ಸಿನಲ್ಲಿ ಬಂದಿರಬಾರದು. ಸಂತೋಷವಾಗಿ ತನ್ನಲ್ಲಿ ತನಗೆ ಒಳ್ಳೆಯದಾದರೆ ಹೇಗೆ ಸಂತೋಷ ಪಡ್ತಾನೋ ಹಾಗೆ ಇನ್ನೊಬ್ಬರಲ್ಲೂ ಕೂಡ ಉನ್ನತಿಯನ್ನು ನೋಡಿ ಸಂತೋಷ ಪಡತಕ್ಕಂಥ ಸ್ವಭಾವ ಬಂದರೆ ಅದನ್ನು ವಿಶೇಷವಾಗಿ ಅನವದ್ಯಾತ್ಮ ಅಂತ ಹೇಳ್ತಾ ಇದ್ದಾರೆ. ನಂತರ ಮುಂದೆ ಹೇಳ್ತಾ ಇದ್ದಾರೆ ಸಮಹ ಸುಖ ದುಃಖ ಆದಿ ದ್ವಂದ್ವೇ ಸಮಹ ಅಥವಾ ಭಗವಂತ ಸಮನಾದ ಭಗವಂತನಲ್ಲಿ ಮನಸ್ಸಿರತಕ್ಕಂಥ ಸುಖ ದುಃಖ ಎರಡೂ ಕೂಡ ಒಂದೇ. ಹೇಗ್ರಿ ಅದು ಒಂದು? ಸುಖ ಬೇರೆ ಚೆನ್ನಾಗಿದೆ, ದುಃಖ ಬೇರೆ ಚೆನ್ನಾಗಿಲ್ಲ, ಅಂಥ ಕಾಲಕ್ಕೆ ಸುಖ ದುಃಖಗಳು ಎರಡೂ ಒಂದೇ ಆಗುವುದು ಹೇಗೆ? ಅದಕ್ಕೆ ಹೇಳ್ತಾ ಬರ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳು ಗೀತಾ ವಿವೃತ್ತಿಯಲ್ಲಿ ಸ್ಪಷ್ಟಪಡಿಸ್ತಾರೆ. ಏನದು ಅಂದರೆ, ನಾವು ಹೊರಟದ್ದು ಸಾಧನೆಗಾಗಿ. ಸಾಧನೆ ಅಂದರೆ ಎಂಥ ಪರಿಸ್ಥಿತಿಯಲ್ಲೂ ದೇವರನ್ನು ಮರೆಯದೇ ಇರೋದು, ಅದೇ ಸಾಧನೆ. ಆದರೆ ದುಃಖ ಬಂದಾಗಲೂ ದೇವರನ್ನು ಮರೀತೀವಿ, ಸುಖ ಬಂದಾಗಲೂ ದೇವರನ್ನು ಮರೀತೀವಿ. ದುಃಖ ಬಂದಾಗಲೂ ದೇವರನ್ನು ಮರೀತೀವಿ, ಸುಖ ಬಂದಾಗಲೂ ದೇವರನ್ನು ಮರೀತೀವಿ. ಒಟ್ಟಾರೆ ಸುಖ ದುಃಖಗಳೆರಡೇ ಏನಾಯಿತು? ದೇವರನ್ನು ಮರೆಸುವ ವಿಷಯದಲ್ಲಿ ಸಮಾನ ಆಯಿತು. ಅದೇ ಸುಖ ದುಃಖದಲ್ಲಿ ಸಮಾನ ಬುದ್ಧಿ ಅಂದರೆ ಇದೆ. ದೇವರ ವಿಷಯದಲ್ಲಿ ಎರಡೂ ಮರುವನ್ನು ಕೊಡುತ್ತೆ ಎಂಬ ಎಚ್ಚರ ಹೊಂದಿರುವುದೇ ಸುಖ ದುಃಖದಲ್ಲಿ ಸಮಾನನಾಗಿರೋದು ಅಂತ. ನಂತರ ಸರ್ವೋಪಕಾರ ಇನ್ನು ಹೇಳ್ತಾ ಇದ್ದಾರೆ ಉಪಕಾರಿಣಿ ವಾನ್ ಅಪಕಾರಣ್ಯಪಿ ಉಪಕಾರಕೃತ್. ಅಂದರೆ ಒಬ್ಬರು ಮಾಡಿದ ಉಪಕಾರವನ್ನು ಸದಾ ನೆನೆಯುವಂಥವನಾಗಿರಬೇಕು, ಇನ್ನೊಬ್ಬರು ಮಾಡಿದ ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಉಪಕಾರ ಮಾಡುವ ಬುದ್ಧಿ ನಮ್ಮಲ್ಲಿರಬೇಕು. ಅದಕ್ಕೆ ಸರ್ವೋಪಕಾರಕ ಎಂಬುವ ಶಬ್ದ ಅರ್ಥ ಸರ್ವ ಅಂದರೆ ಉಪಕಾರ ಮಾಡಿದವರಿಗೂ ಉಪಕಾರ ಮಾಡುವವ, ಉಪಕಾರ ಮಾಡದವರಿಗೂ ಉಪಕಾರ ಮಾಡುವವ. ಸ್ವಲ್ಪ ಕಷ್ಟವೇ, ಉಪಕಾರ ಮಾಡದೇ ಇದ್ರೆ ನಾವು ಉಪಕಾರ ನಾವ್ಯಾಕ್ರಿ ಮಾಡಬೇಕು ಅಂತ.
ಇನ್ನು ಅಪಕಾರ ಮಾಡಿದವ್ರಿಗೂ ಉಪಕಾರ ಅಂಬುದು ಬಹಳ ಕಷ್ಟ. ಆ ರೀತಿಯಲ್ಲಿ ಅಪಕಾರಿಷ್ವಪಿ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಕಾಮೈಹಿ ಅಹತಧೀಹಿ, ಅಲ್ಲ ಇವೆಲ್ಲ ಒಳ್ಳೆ ಒಳ್ಳೆ ಗುಣಗಳಿವು, ಈ ಗುಣಗಳು ನಮ್ಮಲ್ಲಿ ಮೂಡಿ ಬರಬೇಕಾದರೆ ಏನು ಮಾಡಬೇಕು? ನಮ್ಮೊಳಗಿರುವ ಬಿಂಬಮೂರ್ತಿಯಲ್ಲಿ ಈ ಗುಣಗಳ ಚಿಂತನೆ ನಾವು ಮಾಡಿದರೆ ಈ ಗುಣಗಳ ಲಾಭ ನಮಗಾಗುತ್ತೆ. ಇಲ್ಲದಿದ್ದರೆ ಅಪ್ಪ ನಾಣೆ ಏನು ಮಾಡಿದ್ರು ಬರೀ ಪಾರಾಯಣ ಮಾಡಬಹುದು, ಬಾಯ್ಪಾಠ ಆಗಬಹುದು, ಅರ್ಥನೂ ಆಗಬಹುದು, ಇನ್ನೊಬ್ಬರಿಗೆ ವ್ಯಾಖ್ಯಾನ ಸಹಿತವಾಗಿಯೂ ಹೇಳಬಹುದು. ನಮ್ಮೊಳಗೆ ಈ ಗುಣಗಳು ಮೂಡುವುದು ಕೂಡಲ್ಲ. ಯಾಕೆ? ನಮ್ಮ ಬಿಂಬನಲ್ಲಿ ಅಂಥ ಅಪ್ರಾಕೃತ ಗುಣಗಳನ್ನು ನಾವು ಚಿಂತನೆ ಮಾಡಲಿಲ್ಲ. ಇಲ್ಲಿ ಪ್ರಾಕೃತ ಗುಣಗಳು ಹೇಳಿದ್ದಾರೆ, ಅದರಂತೆ ಇರುವ ಅಪ್ರಾಕೃತ ಗುಣಗಳನ್ನು ದೇವರಲ್ಲಿ ಚಿಂತನೆ ಮಾಡಿದರೆ ದೇವ ನಮಗೆ ಈ ಗುಣಗಳನ್ನು ಕೊಡ್ತಾನೆ. ಈ ಬಿಂಬ ಪ್ರತಿಬಿಂಬ ಭಾವದ ಮೂಲಕ, ಬಿಂಬಕ್ರಿಯಾ ಮೂಲಕ ಈ ಗುಣಗಳನ್ನು ಪಡೆಯುವಂಥ ಒಂದು ವ್ಯವಸ್ಥೆ ಏನಿದೆ, ಇದು ಬಿಟ್ಟು ಬೇರೊಂದು ಗತಿ ಇಲ್ಲ, ಬೇರೊಂದು ಹಾದಿ ಇಲ್ಲ, ಬೇರೊಂದು ಗತಿ ಇಲ್ಲ. ದೇವರ ಗುಣಚಿಂತನೆ ನಾವು ಮಾಡಲೇಬೇಕು. ಆದ್ದರಿಂದ ನಮ್ಮ ಸ್ವಾಮಿ ಕೃಪಾಲು ಅಂತ ಚಿಂತನೆ ಮಾಡಿದರೆ ನಾವು ಕೃಪಾಲುಗಳಾಗ್ತೀವಿ. ನಮ್ಮ ಸ್ವಾಮಿ ಅಕೃತ ದ್ರೋಹ, ಯಾರಿಗೂ ದ್ರೋಹ ಮಾಡದವ ಅಂತ ಇಟ್ಟುಕೊಂಡು ಭಗವಂತನ ಚಿಂತನೆ ಮಾಡಿದರೆ ನಾವು ಅಕೃತ ದ್ರೋಹರಾಗ್ತೀವಿ. ಅಂದರೆ ಇನ್ನೊಬ್ಬರಿಗೆ ಸಜ್ಜನರಿಗೆ ದ್ರೋಹ ಮಾಡಿರಲ್ಲ, ಅಷ್ಟೇ ಅಲ್ಲ, ವಿಶೇಷವಾಗಿರತಕ್ಕಂಥ ಇನ್ನೊಬ್ಬರು ದ್ರೋಹ ಮಾಡಿದಾಗ ತಿತಿಕ್ಷುಹು ತಡ್ಕೊಳ್ಳೋ ತಾಕತ್ತು ನಮಗೆ ಬರುತ್ತೆ. ದೇವರನ್ನು ಅದೇ ಚಿಂತನೆ ಮಾಡಬೇಕು. ಏನು ಅಂತ? ತಿತಿಕ್ಷುಹು ಸರ್ವದೇಹಿನಾಂ, ಎಲ್ಲ ಜೀವರಾಶಿಗಳಿಗೂ ವಿಶೇಷವಾಗಿ ಅವರು ಮಾಡತಕ್ಕಂಥ ದ್ರೋಹಾದಿಗಳಿಂದ ತಿತಿಕ್ಷುಹು ಸಹನಶಕ್ತಿಯನ್ನಲ್ಲಿರಬೇಕು, ಕೃಪಾಲುವಾಗಿರಬೇಕು, ದ್ರೋಹ ಯಾರಿಗೂ ಮಾಡದಿರಬೇಕು. ಸತ್ಯಸಾರಹ, ಸತ್ಯಸಾರಹ ಅಂದರೆ ಸತ್ಯವೇ ಬಲವಾಗಿರಬೇಕು. ಭಗವಂತ ಸತ್ಯಸಾರ, ಅವನ ಪ್ರತಿಯೊಂದು ಮಾತು ಸತ್ಯ. ಅನವದ್ಯಾತ್ಮ, ದೋಷರಹಿತವಾದಂತಹ ಸ್ವಭಾವ ಇರತಕ್ಕಂಥವನಾಗಬೇಕು, ಸರ್ವ ಉಪಕಾರಕನಾಗಬೇಕು, ಅಪಕಾರಿಗೂ ಉಪಕಾರವನ್ನು ಮಾಡಬೇಕು, ಸಮನಾಗಿರಬೇಕು, ಸಮನಾದ ಭಗವಂತನಲ್ಲಿ ದೃಷ್ಟಿ ಬಂದಿರಬೇಕು. ಇನ್ನ ಕಾಮೈಹಿ ಅಹತಧೀಹಿ, ಕಾಮಗಳು ವಿಶೇಷವಾಗಿ ಇವನ ಬುದ್ಧಿಯನ್ನು ಕೊಂದಿರಬಾರದು, ಇವನ ಬುದ್ಧಿಯನ್ನು ನಾಶ ಮಾಡಿರಬಾರದು ಕಾಮನೆಗಳು. ಅಷ್ಟೇ ಅಲ್ಲ, ದಾಂತಃ, ದಾಂತ ಅಂದರೆ ಇಂದ್ರಿಯ ನಿಗ್ರಹಗಳಿದೆಯಾ ಇಲ್ವ? ದಾಂತಃ ಕಾಮೈಹಿ ಅಹತಧೀಹಿ ಮೃದುಹು, ಮೃದು ಅಂದರೆ ಯಾರು? ಚೂರು ಮುಟ್ಲಿಕ್ಕೆ ಮೆತ್ತಗಿರ್ತಾರ ಅವರ ಮೈ ಚರ್ಮ ಮೆತ್ತಗೆದ್ದು ಸಾಕ ಅಂದ್ರೆ ಇಲ್ಲ. ಅಕಠಿಣ ಮನಃ, ಕಠಿಣವಾದ ಮನಸ್ಸು ಇಲ್ಲದಿರುವುದೇ ಮೃದುವಾಗಿರತಕ್ಕಂಥ ಸ್ವಭಾವ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯಾವ ರೀತಿಯಲ್ಲಿ ಆ ಸಜ್ಜನರಿಗೆ ನೋವು ಕೊಡದೇ ಇರುವ ಮಾತು ನಮ್ಮದಾಗಿರಬೇಕು, ಮನಸ್ಸು ಆಗಿರಬೇಕು. ಅಕಠಿಣ ಮನಃ, ನಾವು ನಮ್ಮಲ್ಲಿ ಏನು ಗೊತ್ತಾ, ಇನ್ನೊಬ್ಬರಿಗೆ ನೋವಾಗುವ ರೀತಿಯಲ್ಲಿ ನಾವು ಮಾತಾಡ್ತೇವೆ, ಅದೇ ನಮ್ಮಲ್ಲಿ ಬರುವಂತಹ ದೊಡ್ಡ ತಪ್ಪು. ನಾನು ಸೇರಿಕೊಂಡು ಎಲ್ಲರೂ ಇನ್ನೊಬ್ಬರಿಗೆ ನೋವು ಕೊಡುವಂಥ ಮಾತು ಅದು ಕಟ್ಟಿಗೆ ಮುರಿದಂತೆ ಫಟ್ ಅಂತ ಮಾತಾಡ್ತೀವಿ, ಆ ಮಾತಾಡುವುದೇ ದೊಡ್ಡಸ್ತಿಗೆ ಅಂತ ತಿಳಿದಿರ್ತೀವಿ. ನಾನು ಒಳಗೆ ಒಂದು ಬಚ್ಚಿಟ್ಕೊಳ್ಳಲ್ಲ, ಇದ್ದದ್ದಿದ್ದಾಗ ಮಾತಾಡ್ತೀನಿ ಅಂತ ನಮಗೆ ನಾವೊಂದು ಸರ್ಟಿಫಿಕೇಟ್ ಇಟ್ಟುಕೊಂಡು ಹೊರಟಿರ್ತೀವಿ. ಅದರಿಂದಾಗಿ ಆಚೆಯವರು ಎಷ್ಟು ಮನಸ್ಸಿಗೆ ನೋವು ಪಡ್ತಾರೆ, ಅದೆಲ್ಲ ಪಾಪ ನಮ್ಮ ಬುಟ್ಟಿಗೆ ಬಂದು ಬೀಳುತ್ತೆ. ಮತ್ತು ನಾವೇನು ಐ ಕಟಕರಲ್ಲ, ಇನ್ನೊಂದಲ್ಲ ಮತ್ತೊಂದಲ್ಲ, ಮನಸ್ಸು ಸ್ವಲ್ಪ ಕಟ್ಟಿಗೆ ಮುರದಂತೆ ಮಾತಾಡೋದರಲ್ಲಿ ರತವಾಗಿರುತ್ತೆ. ಇನ್ನೊಬ್ಬರಿಗೆ ಫಳ್ ಅಂತ ಹೇಳಿದಾಗ ಆ ಮನಸ್ಸು ಆನಂದ ಪಡ್ತಾ ಇರುತ್ತೆ, ಸ್ಯಾಡಿಸ್ಟಿಕ್ ಸ್ಯಾಟಿಸ್ಫ್ಯಾಕ್ಷನ್. ಅದಕ್ಕೆ ವರ್ಡ್ಸ್ ಆ ಹೇಳಿದರೂ ಕೂಡ ಒಪ್ಪಲ್ಲ, ಏ ನಾವು ವಿ ಆರ್ ನಾಟ್ ಸ್ಯಾಡಿಸ್ಟಿಕ್ ಅಂತಲೇ ಅಂತ ಇರ್ತಾರೆ. ಆದರೆ ಆ ಸ್ಯಾಡಿಸ್ಟಿಕ್ ಸ್ಯಾಟಿಸ್ಫ್ಯಾಕ್ಷನ್ ಒಳಗೆ ಬರ್ತಾ ಇರುತ್ತೆ. ಇನ್ನೊಬ್ಬರಿಗೆ ಫಟ್ ಅಂತ ಉತ್ತರ ಕೊಡೋದೇನಿದೆ ಅದು ಇರಬಾರದು, ಅದಕ್ಕೆ ಮೃದುಹು, ಅದಕ್ಕೆ ಅಕಠಿಣ ಅಂದರು. ಅಂದರೆ ಇನ್ನೊಬ್ಬರ ವಿಷಯದಲ್ಲಿ ಕಠಿಣವಾದ ಮನಸ್ಸಿರಬಾರದು, ಅದನ್ನು ಹೇಳ್ತಾ ಬರ್ತಾ ಇದ್ದಾರೆ. ಅಕಠಿಣ ಮನಃ ದಾಂತಃ, ಅಂದರೆ ಇಂದ್ರಿಯ ನಿಗ್ರಹ ಇರತಕ್ಕಂಥವನಾಗಬೇಕು. ಮೃದುಹು ಶುಚಿಹಿ, ಶುಚಿತ್ವ ಅಂದರೆ ಯಾವುದರಿಂದ ಬರುತ್ತೆ? ಅಶುಚಿ ಅಂದರೆ ಯಾವುದು ಅಂತ ತಿಳ್ಕೊಂಡ್ರೆ ಶುಚಿ ಯಾವುದು ಅಂತ ಗೊತ್ತಾಗುತ್ತೆ. ಪ್ರಜಾಪತಿಗಳು ಮಾಡಿದಂಥ ಯಜ್ಞದಲ್ಲಿ ದಕ್ಷ ಪ್ರಜಾಪತಿಗಳು ಬಂದು ಕೂತಿದ್ದಾಗ ಅವರನ್ನು ನೋಡಿ ಎದ್ದು ನಮಸ್ಕಾರ ಮಾಡಲಿಲ್ಲ, ಅಳಿಯ ಆಗಿದ್ದುಕೊಂಡು ಎದ್ದು ನಮಸ್ಕಾರ ಮಾಡಿಲ್ಲ ಅಂತ ದಕ್ಷ ಪ್ರಜಾಪತಿಗಳಿಗೆ ಮನಸ್ಸಲ್ಲಿ ಬಂದದ್ದು ಸಿಟ್ಟು. ನನ್ನ ಅಳಿಯ ಅಳಿಯ ಆದ್ದರಿಂದ ಶಿಷ್ಯನ ಸಮಾನ, ಶಿಷ್ಯನ ಸಮಾನ ಆದ್ದರಿಂದ ನನ್ನ ಗೌರವ ಕೊಡಬೇಕು, ಎದ್ದು ನಿಂತು ಯಾಕೆ ಕೊಡಲಿಲ್ಲ? ರುದ್ರದೇವರಂತಾರೆ, ನನಗಿಂತ ಚಿಕ್ಕವ, ನಾನೇ ಕೊಡಲಿ? ಆದರೆ ಒಳಗಿದ್ದ ದೇವರಿಗೆ ನಾನು ಕೊಟ್ಟಿದ್ದೇನೆ, ಇವ್ರಿಗೆ ಕೊಟ್ಟಿಲ್ಲ, ಇವ್ರಿಗೆ ಕೊಡಬೇಕಾದ ಅವಶ್ಯಕತೆ ಇಲ್ಲ, ಕೊಟ್ಟರೆ ಆಯುಷ್ಯ ಕ್ಷೀಣ ಆಗುತ್ತೆ, ಎದ್ದು ನಿಂತು ನಮಸ್ಕಾರ ಮಾಡಿದರೆ ಅದರಿಂದ ಮಾಡಿಲ್ಲ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಬರಬೇಕಾಗಿದ್ದೇನು ಅಂದರೆ, ರುದ್ರದೇವರನ್ನು ನೋಡಿ ದಕ್ಷ ಪ್ರಜಾಪತಿಗಳು ಬೈಲಿಕ್ಕೆ ಶುರು ಮಾಡ್ತಾರೆ. ಅದರಲ್ಲಿ ಕೆಲವು ವಿಷಯಗಳಿವೆ. ಏನದು? ಮೇಲ್ನೋಟಕ್ಕೆ ನನ್ನ ಅಳಿಯ ಶಿಷ್ಯ ಇವ, ಆದರೆ ಎದ್ದು ನಿಂತು ನಮಸ್ಕಾರ ಮಾಡಬೇಕಾಗಿತ್ತು, ಎದ್ದು ಅಷ್ಟು ಏಳಬೇಕು, ನಿಂತು ನಮಸ್ಕಾರ ಮಾಡಬೇಕು ಅಂದರೆ ನಮಸ್ಕಾರ ಆದಿಗಳನ್ನು ಸಲ್ಲಿಸಬೇಕು, ಗೌರವ ಸಲ್ಲಿಸಬೇಕು. ಆ ಥರ ಮಾಡದೇ ಇದ್ದಿದ್ದಾನೆ, ಬ್ರಹ್ಮದೇವರು ಹಾಕ್ಕೊಟ್ಟಂಥ ಹಾದಿಯನ್ನು ಮುರಿದಿದ್ದಾನೆ. ಮುಂದೇನು ಹೇಳ್ತಾರೆ? ಲುಪ್ತ ಕ್ರಿಯಾಯಾಹ ಅಶುಚಯೇ, ಇವನಲ್ಲಿ ಏನು ಕ್ರಿಯಾ ಇರಬೇಕಾಗಿತ್ತು, ವೇದೋಕ್ತ ಕ್ರಿಯಾ, ತನಕ್ಕಿಂತ ದೊಡ್ಡವರಾದವರನ್ನ ಕಂಡ ಕೂಡಲೇ ಎದ್ದು ನಿಂತು ನಮಸ್ಕಾರವನ್ನ ಮಾಡಿ ಅರ್ಘ್ಯ ಪಾದ್ಯಾದಿಗಳು ಕೊಡಬೇಕು. ಅದು ಕೊಡಲಿಲ್ಲ, ದೊಡ್ಡವರು ಬಂದಾಗ ಮಾತಾಡದೆ ಸುಮ್ಮನೆ ಕೂಡೋದು. ಮಾಡಬೇಕಾಗಿದ್ದು ಮಾಡದೆ ಮಾಡಬಾರದ್ದನ್ನು ಮಾಡಿದ್ದು, ಅದು ಯಾವುದು? ಅಶುಚಿ. ಅಂದರೆ ನಮ್ಮಲ್ಲಿ ಅಶುಚಿತ್ವಕ್ಕೆ ಕಾರಣ ಯಾವುದು ಅಂದರೆ ವೇದೋಕ್ತ ಕರ್ಮಾನುಷ್ಠಾನದ ಲೋಪವೇ ಅಶುಚಿತ್ವಕ್ಕೆ ಕಾರಣ. ಅಲ್ಲ, ಅದೇ ಹೇಳಿದ್ರು, ದೊಡ್ಡವರಾದಂಥ ದಕ್ಷ ಪ್ರಜಾಪತಿಗಳು ಬಂದಾಗ ಎದ್ದು ನಿಂತು ನಮಸ್ಕಾರಾದಿಗಳು ಮಾಡಿದ್ದರೆ ವೇದೋಕ್ತ ಕರ್ಮಾನುಷ್ಠಾನ ಮಾಡಿದ ಫಲ ಬರ್ತಿತ್ತು. ಇವಾಗ ಮಾಡಿಲ್ಲ, ಆದ್ದರಿಂದ ವೇದೋಕ್ತ ಕರ್ಮಾನುಷ್ಠಾನ ಮಾಡಿದ ಫಲ ಬಂದಿಲ್ಲ, ಆದ್ದರಿಂದ ಆ ಒಂದು ದೊಡ್ಡವರ ಅವಮಾನ ಮಾಡಿದ ಫಲದಿಂದಾಗಿ ವಿಶೇಷವಾಗಿ ಇವರೇನಾಗಿದ್ದಾರೆ, ಅಶುಚಿಹಿ,
ರುದ್ರದೇವರಿಗೆ ಅಶುಚಿತ್ವ ಬಂತು ಅಂತ ಅವ್ರ ಮಾತಿನಲ್ಲಿ ಬಂದಿಲ್ಲ. ಅಶುಚಿತ್ವ ಬಂದಿದೆ, ಅಶುಚಿಯಾದವನಿಗೆ ಯಜ್ಞ ಭಾಗ ಇಲ್ಲ. ಅಲ್ಲಿಗಲ್ಲಿಗಲ್ಲಿಗೆ ಕನೆಕ್ಷನ್. ಅದಕ್ಕೆ ದೇವೈಹಿ ಯಜ್ಞಭಾಗಂ ನಲಭತಾಂ, ದೇವತೆಗಳ ಸಹಿತ ಈತ ಯಜ್ಞ ಭಾಗವನ್ನು ಪಡಿತಾ ಇದ್ನಲ್ಲ, ಪಡಿದೇ ಹೋಗ್ಲಿ. ಯಾಕೆ? ಅಶುಚಿಯಾದ. ಅಶುಚಿ ಹೇಗಾದ? ವೇದೋಕ್ತ ಕರ್ಮಾನುಷ್ಠಾನ ಬಿಟ್ಟದ್ದಕ್ಕಾದ. ವೇದೋಕ್ತ ಕರ್ಮಾನುಷ್ಠಾನ ಯಾವುದು? ನಮಗಿಂತ ದೊಡ್ಡವರಾದವರನ್ನ ಕಂಡರೆ ನಮಸ್ಕಾರ, ಅಂತರ ಗಾರ್ಘ್ಯ ಪಾದ್ಯ ಉಪಚಾರ ಏನಿದೆ ಇದು ವಿಶೇಷವಾಗಿರತಕ್ಕಂಥ ವೇದೋಕ್ತ ಕರ್ಮಾನುಷ್ಠಾನ. ಅದನ್ನು ಬಿಟ್ಟದ್ದಕ್ಕೆ ಅಶುಚಿಯಾದರು. ಅಶುಚಿ ಆದದ್ದಕ್ಕೆ ಯಜ್ಞ ಭಾಗ ಇಲ್ಲ ಅಂತವರ ವಾದ ಬಂತು. ಒಟ್ಟಾರೆ ಇಷ್ಟು ಭಾಗ ತಗೊಂಡರೆ ವೇದೋಕ್ತ ಕರ್ಮಾನುಷ್ಠಾನವನ್ನು ಬಿಟ್ಟರೆ ನಾವು ಅಶುಚಿಯಾಗ್ತೇವೆ ಅದನ್ನಂದರು. ಹಾಗಾದರೆ ಶುಚಿಯಾಗಿರೋದು ಅಂದರೆ ಏನು? ಸದಾಚಾರ ಪರಃ. ವೇದ ನಮಗೆ ಯಾವ ಅನುಷ್ಠಾನವನ್ನು ಹೇಳಿದೆ ಆ ಅನುಷ್ಠಾನಾದಿಗಳನ್ನು ಮಾಡಿಕೊಂಡಿರೋದೇ ಶುಚಿತ್ವ. ಶುಚಿ ಎಂದ ಕೂಡಲೇ ಒಂದಿಷ್ಟು ಒಂದು ಡಜನ್ ಸೋಪ್ ಹಾಕಿ ಮೈಯೆಲ್ಲ ತಿಕ್ಕಿ ಘಮ ಘಮ ವಾಸನೆ ಬರುವಂತೆ ಮಾಡಿಕೊಂಡು 1 ಕೆಜಿ ಪೌಡರ್ ಹಾಕ್ಕೊಂಡು ಯಾವಾಗ ಫಸ್ಟ್ ಕ್ಲಾಸಲ್ಲಿ ACಯಲ್ಲಿ ಕೂತ್ಕೊಂಡಿದ್ರೆ ಶುಚಿಯಾಗಿದ್ದೇನೆ ನಾನು, ಬೆವರೇ ಇಲ್ಲ ನನಗೆ ಅಂತ. ಈ ಶುಚಿಯಲ್ಲ, ಶುಚಿತ್ವ ಅಂದರೆ ವೇದೋಕ್ತ ಕರ್ಮಾನುಷ್ಠಾನ ಬಿಟ್ಟಿರದೇ ಇರುವುದೇ ಶುಚಿತ್ವ. ಹಾಂ, ಆದ್ದರಿಂದ ದೇವರನುಗ್ರಹ ಪಡೆಯಬೇಕಾದರೆ ಗುರುವಾದವನಾಗಲಿ ಶಿಷ್ಯನಾದವನಾಗಲಿ ಇರಬೇಕಾಗಿದ್ದು ಹೇಗೆ? ಇಲ್ಲಿ ಹೇಳ್ತಾ ಇದ್ದಾರೆ, ಕಾಮೈಹಿ ಅಹತದೀಹಿ, ಕಾಮಾದಿಗಳಿಂದ ಅವನ ಬುದ್ಧಿ ಕೆಟ್ಟ ಹೋಗಿರಬಾರದು. ಎರಡನೆಯದು ದಾಂತಃ, ಅಂದರೆ ವಿಶೇಷವಾಗಿ ಇಂದ್ರಿಯ ನಿಗ್ರಹ ಇರಬೇಕು. ನಂತರ ವಿಶೇಷವಾಗಿ ಮೃದುಹು ಅಕಠಿಣ ಮನಃ, ಕಠಿಣವಲ್ಲದ ಮನಸ್ಸು ಇರತಕ್ಕಂಥವ. ಶುಚಿಹಿ ಅಂದರೆ ಸದಾಚಾರ ಪರನಾಗಿರಬೇಕು. ನಂತರ ಅಕಿಂಚನ ಅಂತ ಹೇಳ್ತಾ ಇದ್ದಾರೆ. ಅಕಿಂಚನ ಅಂದರೆ ಅಪರಿಗ್ರಹ. ಏನಿದು ಅಪರಿಗ್ರಹ? ಇಲ್ಲಿ ಹೇಳ್ತಾ ಇದ್ದಾರೆ, ಯಾರಿಂದಲೂ ಏನನ್ನೂ ಸ್ವೀಕಾರ ಮಾಡಲ್ಲ ಎಂಬ ವ್ರತವನ್ನು ಧಾರಣೆ ಮಾಡಿರೋದು ಅಪರಿಗ್ರಹ. ಹೇಗೆ ಸಾಧ್ಯ? ತಗೊಳ್ಳಬೇಕಾಗತ್ತಲ್ಲ. ಅವಾಗ ಹೇಳ್ತಾ ಇದ್ದಾರೆ, ಅಪರಿಗ್ರಹ, ಏನು ಬಂದರೂ ಏನು ತಗೊಂಡ್ರು ಏನು ಬಿಟ್ಟರು ಎಲ್ಲವೂ ಭಗವಂತನ ಅಧೀನ ಅಂತ. ಅಂದರೆ ಭಗವಂತ ಅವನನ್ನು ಸ್ವೀಕಾರ ಮಾಡುವುದು. ಏನು ನಮಗೆ ಬಂದರೂ ಸ್ವಾಮಿ ಬಂದ, ಸ್ವಾಮಿಯೇ ಹೊರಡ್ತಾ ಇದ್ದಾನೆ ಪದಾರ್ಥ ರೂಪದಲ್ಲಿ ನಮ್ಮ ದೋಷವನ್ನು ಕಳೀತಾನೆ ಅಂತ ಈ ರೀತಿ ಅನುಸಂಧಾನ ಮಾಡಿಕೊಳ್ಳೋದು ಅಪರಿಗ್ರಹ ಅಂತ ಹೇಳ್ತಾ ಇದ್ದಾರೆ. ಅಥವಾ ಸಾಮಾನ್ಯವಾಗಿ ಇನ್ನೊಬ್ಬರ ಪದಾರ್ಥವನ್ನು ನಾವು ಸ್ವೀಕಾರ ಮಾಡಿದರೆ, ಇನ್ನೊಬ್ಬರ ಊಟವನ್ನು ಮಾಡಿದರೆ, ಅವರ ದಕ್ಷಿಣಾದಿಗಳನ್ನು ಸ್ವೀಕಾರ ಮಾಡಿದರೆ ಅವರ ಪಾಪ ನಮಗೆ ಹರಿದು ಬರುವುದು ಸತ್ಯ. ಅದರಿಂದ ಆದಷ್ಟು ಹೊರಗೆ ಪರಿಗ್ರಹ ಇಲ್ಲದೇ ಇರಬೇಕು, ಒಳಗೆ ಭಗವಂತನನ್ನೇ ಪರಿಗ್ರಹ ಮಾಡಬೇಕು. ನಂತರ ಅನೀಹ, ಇಹಾರಹಿತನಾಗಿರಬೇಕು ಅಂದರು. ಇಹಾರಹಿತ ಅಂದ್ರೆ ಏನು? ನಿಷಿದ್ಧ ಕ್ರಿಯಾಹೀನ, ನಿಷಿದ್ಧವಾದ ಯಾವ ಕ್ರಿಯೆಗಳಿವೆ ಆ ಕ್ರಿಯೆಗಳಲ್ಲಿ ಮನಸ್ಸು ಅವನಿಗೆ ಬರಬಾರದು. ಕ್ರಿಯಾಹೀನ ಅಂದರೆ ಅಂಥ ಕ್ರಿಯೆಯನ್ನು ಬಿಟ್ಟಿರೋದು ಅಂತ ಇಷ್ಟು ಮಾತ್ರ ಅರ್ಥ ಇಟ್ಟುಕೊಂಡರೆ, ಕೆಲವೊಮ್ಮೆ ಆ ಕ್ರಿಯಾ ಮಾಡಬೇಕು ಅಂತ ಮನಸ್ಸಲ್ಲಿರುತ್ತೆ, ಹೊರಗಡೆ ಬಿಟ್ಟಿರ್ತಾರೆ.
ಮನಸ್ಸಲ್ಲಿ ಇರುತ್ತೆ, ಹೊರಗಡೆ ಬಿಟ್ಟಿರ್ತಾರೆ. ಕೆಲವರು ಮಾಮೂಲ ಮಾತಾಡ್ತಿರ್ತಾರೆ, ಮಾತಾಡುವ ಕಾಲಕ್ಕೆ ಅವರು ಏನು ಹೇಳ್ತಿರ್ತಾರೆ, ಏ ನಾವೆಲ್ಲ ಹೋಟ್ಲಿಗೆ ಹೋಗಲ್ಲಪ್ಪ ಅಂತಲೇ ಹೇಳ್ತಿರ್ತಾರೆ. ಆದರೆ ಅಲ್ಲಿ ಮಾಡುವ ಪದಾರ್ಥಗಳು ಹೇಗಿರುತ್ತೆ ಅದರ ಕುರಿತೇ ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಅದು ಹೀಗೆ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ, ಹಾಗೆ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ, ಯಾವುದು ತಿನ್ನಬಾರದು, ಆ ಪದಾರ್ಥಗಳಿಂದ ಎಷ್ಟೆಷ್ಟು ಬಗೆ ಮಾಡಬಹುದು ಎಲ್ಲ ತಿಳ್ಕೊಂಡು ಆ ರುಚಿಯನ್ನು ನೆನೆದು ನೆನೆದು ಆನಂದ ಪಡುವುದು ತಿಂಬುವುದರಲ್ಲಿ ಒಂದು ಭಾಗ. ಆದ ಕಾರಣ ಇಲ್ಲಿ ವಿಶೇಷವಾಗಿ ನಿಷಿದ್ಧ ಕ್ರಿಯಾಹೀನ ಅಂದರೆ ಪದಾರ್ಥವನ್ನು ಬಿಡೋದು ಮಾತ್ರ ತಾತ್ಪರ್ಯ ಅಲ್ಲ, ಅದರ ಮೇಲೆ ಇಷ್ಟವನ್ನೂ ಬಿಟ್ಟಿರಬೇಕು. ಇದನ್ನು ಹೇಳ್ತಾ ಇದ್ದಾರೆ ಅನೀಹ ಅಂದರೆ ನಿಷಿದ್ಧ ಕ್ರಿಯಾಹೀನ. ನಿಷಿದ್ಧವಾದ, ಭಗವಂತನಿಗೆ ವಿರುದ್ಧವಾದ, ಭಗವಂತನಿಗಿಷ್ಟವಲ್ಲದ ಕ್ರಿಯೆಯನ್ನು ನಾನು ಮಾಡಲ್ಲ ಅಂತ ದೀಕ್ಷಾಬದ್ಧನಾದವ ಅನೀಹ. ನಂತರ ಮುಂದೆ ಹೇಳ್ತಾ ಇದ್ದಾರೆ ಮಿತಭುಕ್, ಅಲ್ಪವಾದ ಆಹಾರವನ್ನು ಸ್ವೀಕಾರ ಮಾಡತಕ್ಕಂಥವ. ಶಾಂತ, ಶಮೋ ಮನ್ನಿಷ್ಠತಾ ಬುದ್ಧೇ, ದೇವರಲ್ಲೇ ಮನಸ್ಸು ಸ್ಥಿರವಾಗಿ ಗಟ್ಟಿಯಾಗಿದ್ದರೆ ಆ ವಿಶೇಷವಾಗಿ ಶಾಂತ ಅಂತ ಹೇಳಬೇಕು. ಶಾಂತ ಅಂದರೆ ಏನು ಮಾತಾಡದೆ ಸುಮ್ಮನೆ ಕೂತಿದ್ದಾರೆ ಅಂದರೆ ಶಾಂತರಾಗಿರ್ತಾರೆ ಅಂತ ಆ ಶಬ್ದ ಪ್ರಯೋಗವಿದೆ ಅಲ್ಲಿ. ಹಾಗಲ್ಲ, ಶಾಂತ ಅಂದರೆ ಹೇಳ್ತಾರೆ ಶಮ ಎಂಬ ಗುಣವನ್ನು ಹೊಂದಿರೋದು ಶಾಂತ. ಶಮ ಎಂಬ ಗುಣ ಅಂದರೆ ದೇವರಲ್ಲೇ ಮನಸ್ಸು ಇರಬೇಕು. ದೇವರಲ್ಲೇ ಮನಸ್ಸಿದ್ರೆ ಅದು ಶಮ ಅಂತಾರೆ. ಅಂಥ ಶಮ ವಿಶೇಷವಾಗಿ ದೇವರಲ್ಲಿ ಬಂದಿರತಕ್ಕಂಥ ಆ ಶಮ ನಮಗೆ ತಾನಾಗಿ ಬರಬೇಕು. ಅಲ್ಲಿ ಕೇಳ್ತಾ ಇದ್ದಾರೆ ವಿಶೇಷವಾಗಿ ಮಿತಭುಕ್ ಶಾಂತ, ನಂತರ ಸ್ಥಿರ, ಆಸನ ಜಯವನ್ನು ಪಡೆದಿರಬೇಕು. ತುಂಬ ಹೊತ್ತು ಕಾಲ ಕೂತಿದ್ರೂ ಹಾಗೂ ಹೀಗೂ ಅಲುಗಾಡಿ ಒದ್ದಾಡೋದು ನೋವಿಂದ ಇರೋದಿರಬಾರದು. ಅದಕ್ಕೆ ದಿನಕ್ಕೆ ಸ್ವಲ್ಪ ದಿನಕ್ಕೆ ಸ್ವಲ್ಪ ಜಾಸ್ತಿ ಮಾಡಿಕೊಳ್ತಾ ಮಾಡಿಕೊಳ್ತಾ ಒಳ್ಳೆ ಆಸನ ಹಾಕಿದರೂ ನಮಗೆ ನೋವು ಬರಬಾರದು, ಆ ಥರ ವ್ಯವಸ್ಥೆ ಆಗಬೇಕು ಶರೀರಕ್ಕೆ. ಅದಕ್ಕೆ ಆಸನವನ್ನು ಗೆದ್ದವ. ಇನ್ನು ಆಸನವನ್ನು ಗೆಲ್ಲಲಿಕ್ಕೆ ನಾನು ಆಸನ ಪ್ರಯತ್ನ ಮಾಡ್ತಾ ಇದ್ದೇನೆ, ಆದರೂ ಈ ದುಃಖಗಳು ಬರ್ತಾ ಇವೆ ನನಗೆ ಕೆಲವೆಲ್ಲ. ಆಸನ ಹಾಕದೇ ಇರುವುದರಿಂದ ದುಃಖಗಳು ಬರ್ತಾ ಇದೆ ಅಂದರೆ ಹೇಳ್ತಾರೆ ಆಸನಾದಿಗಳನ್ನು ಅಭ್ಯಾಸ ಮಾಡಬೇಕು. ಅಥವಾ ಸ್ಥಿರ ಅಂದರೆ ಹೇಳ್ತಾ ಇದ್ದಾರೆ ಸಚ್ಚಾಸ್ತ್ರ ಅರ್ಥೇ ವಿಶ್ವಾಸವಾನ್. ಸಚ್ಚಾಸ್ತ್ರ ಯಾವ ವಿಷಯವನ್ನು ಭಗವಂತನ ಕುರಿತು ಹೇಳ್ತಾ ಇದೆ ಅದರ ಕುರಿತು ಗಟ್ಟಿಯಾದ ನಂಬಿಕೆ ಇದ್ದವನಾಗಿರಬೇಕು. ಸ್ಥಿರ ಅಂದರೆ ಸಚ್ಚಾಸ್ತ್ರಾರ್ಥೇ ವಿಶ್ವಾಸವಾನ್, ವಿಶ್ವಾಸವನ್ನು ಪಡೆದಿರಬೇಕು, ಅದನ್ನು ಸ್ಥಿರ ಅಂತ ಕರೀತಾ ಇದ್ದಾರೆ. ನಂತರ ಮಚ್ಚರಣ ಮುನಿ, ಮಚ್ಚರಣ ಅಂದರೆ ಅಹಮೇವ ಶರಣಂ ಯಸ್ಯ ಸ ಮಚ್ಚರಣ. ವಿಶೇಷವಾಗಿರತಕ್ಕಂಥ ಶ್ರೀಹರಿಯನ್ನೇ ಶರಣಾಗತನಾಗಿರಬೇಕು. ಅಷ್ಟೇ ಅಲ್ಲ ಮುನಿ ಅಂದರು ಕರ್ಮಾನುಷ್ಠಾನಾದವು ಮೌನವಾನ್. ಕರ್ಮಾನುಷ್ಠಾನ ಮಾಡುವ ಮೊದಲಾದ ಸಮಯ ಕರ್ಮಾನುಷ್ಠಾನ ಜಪ ಪೂಜಾ ಭೋಜನಾದಿಗಳಲ್ಲಿ ಮಾತೇ ಇಲ್ಲ. ಇನ್ನು ಮಿಕ್ಕ ಕರ್ಮಗಳು ಮಾಡುವಾಗಲೂ ಬಹಳ ಸ್ವಲ್ಪ ಮಾತಾಡ್ತೇನೆ ಅಂತ ನಿಯಮ ಇಟ್ಟುಕೊಂಡ್ರೆ ಅದೆಲ್ಲರಿಗೂ ಗೊತ್ತಾಗುತ್ತೋ, ಒಂದೆರಡು ತಿಂಗಳಲ್ಲಿ ಅವರು ಅಡ್ಜಸ್ಟ್ ಆಗ್ತಾರೆ. ಮೌನ ಎಂಬುದು ಪ್ರಧಾನವಾಗಿ ಬೇಕು ಅಂತ ಚೆನ್ನಾಗಿ ತಿಳಿಸಿಕೊಡ್ತಾರೆ. ನಂತರ ಅಪ್ರಮತ್ತ ಗಭೀರಾತ್ಮ ಧೃತಿಮಾನ್ ಜಿತಷಡ್ಗುಣ ಅಮಾನಿ ಮಾನದ ಕಲ್ಪೋ ಮೈತ್ರ ಕಾರುಣಿಕ ಕವಿಹಿ ಅಂತ ಹೇಳ್ತಾರೆ. ಆ ಗುಣಗಳನ್ನು ಚಿಂತನೆ ಮಾಡ್ತಾ ಬರೋಣ. ಇಲ್ಲೆಲ್ಲ ಕಡೆ ಕೂಡ ಗುಣಗಳು ನಮಗೆ ಬರಬೇಕಾದರೆ ಕೇವಲ ಗುಣಗಳನ್ನು ಕುರಿತು ತಿಳ್ಕೊಂಡ್ರೆ ಸಾಲದು, ಗುಣಗಳನ್ನು ಕುರಿತು ಮೆಲುಕು ಹಾಕಿದರೆ ಸಾಲದು, ಗುಣಗಳನ್ನು ಬಾಯ್ಪಾಠ ಮಾಡಿದರೂ ಸಾಲದು. ಮತ್ತೇನು ಮಾಡಬೇಕು? ನಮ್ಮ ಬಿಂಬಮೂರ್ತಿಯಲ್ಲಿ ಆ ಗುಣಗಳ ಹೆಸರಿರುವ ಅಪ್ರಾಕೃತ ಗುಣಗಳಿವೆ ಅಂತ ಚಿಂತನೆ ಮಾಡಿದರೆ ಹೊರತು ಈ ಪ್ರಾಕೃತ ಗುಣಗಳು ನಮ್ಮಲ್ಲಿ ಮೂಡಿ ಬರಲ್ಲ. ಇದು ಬಿಟ್ಟರೆ ಬೇರೊಂದು ಗತಿಯೇ ಇಲ್ಲ ಎಂಬುದನ್ನು ಚೆನ್ನಾಗಿ ಸ್ಪಷ್ಟೀಕರಿಸ್ತಾರೆ ಶ್ರೀಕೃಷ್ಣಾರ್ಪಣಮಸ್ತು.